ஹரி ஓம் ஸ்ரீ குருப்போ நம. அப்ரமம் பங்கரைத்தம் அஜடம் விமலம் சதா ஆனந்ததீர்த்தமலம் பஜே தாபத்ரயாபகம் மித்யா சித்தாந்த துத்வாந்த வித்வம்சம் சக்ஷ்ணா ஜெய்தீர்த்தாக்கியதனிர்பாசதாம் நோகுதம்பரே அத்திகல்பித கல்போயம் பிரத்யத்யகஜகேசரி வியாசதீர்த்த குரு பூயாத் அஸ்மதிஷ்டாத சித்தயே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹைகிரீபதாஷ்ரயான் பூஜ்ய ராகவேந்திராய சத்யதர்மரதாய ச பதிதாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமச்சிந்ததையாளவே ஆபாதமௌலி பர்யந்தம் குருணாமாக்திம் ஸ்மரே தேன விக்னாஹ பிரணஷ்யந்தி சித்தியந்தி மனோரதாஹ ஹரி ஓம் ஸ்ரீ குருப்யோ நம. நாவு பகவத்கீதையல்லி எரண்டே அத்தியாய செகண்ட் சாப்டர் அதர்னல்லி 54-55 ஸ்லோகங்களன்னு நோட்தா இத்தீவி. 54ನೇ ಶ್ಲೋಕ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ. ಈ ಅದಾದ ಮೇಲೆ 55-56-57-58 ಶ್ಲೋಕಗಳು ಅದಕ್ಕೆ ಆ ಪ್ರಶ್ನೆಗೆ ಸಮಾಧಾನ ರೂಪವಾಗಿ ಬರುತ್ತೆ. ಅದಕ್ಕೆ ಒಟ್ಟಿಗೆ ಇವೆಲ್ಲ ಮಾಡಿಬಿಟ್ಟು ಭಾಷ್ಯ ತಾತ್ಪರ್ಯಗಳು ಇದಕ್ಕೆ ಮಾಡಿಬಿಟ್ಟು ಗೀತಾವೃತ್ತಿಗೆ ವಿಲ್ಗೋ ಅಂಡ್ ಒಂದು ಯೂನಿಟ್ ಲಾಜಿಕಲ್ ಯೂನಿಟ್ ಥರ ಇರುತ್ತೆ. ಸೊ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗೇ ಈ ಪದ್ಯಗಳನ್ನು ನೋಡಿಬಿಟ್ಟು ಶ್ಲೋಕಗಳನ್ನು ನೋಡಿಬಿಟ್ಟು ವಿಲ್ ಗೋ ಬ್ಯಾಕ್ ಟು ಗೀತಾವೃತ್ತಿ ಲಿಟ್ ಬಿಟ್ ಲೇಟರ್. ಇಲ್ಲಿ 54ನೇ ಶ್ಲೋಕದಲ್ಲಿ ಅರ್ಜುನ ಮಾಡಿದಂತಹ ಪ್ರಶ್ನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂಥೇಳಿ, ಸ್ಥಿತಪ್ರಜ್ಞ ಅಂತ ಕರೆಯಲ್ಪಡುವನು ಸಮಾಧಿ ಅವನ ಲಕ್ಷಣಕ್ಕೆ ಸಮಾಧಿಸ್ಥಸ್ಯ ಕೇಶವ ಸಮಾಧಿಯಲ್ಲಿ ಇರುವ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಕೇಳಿದರೆ, ಅಲ್ಲಿ ಸಮಾಧಿನಲ್ಲಿ ಇರುವಾಗ ಏನೇನು ಲಕ್ಷಣಗಳಿವೆ ಅಂತ ಕೆಲವು ಜನ ಭಾಷೆಗಳಲ್ಲಿ ಶಾಂಕರ ಭಾಷೆ ಶಂಕರಾಚಾರ್ಯರ ಭಾಷೆಯಲ್ಲಿ ಅದೆಲ್ಲ ಹೇಳಿದ್ದಾರೆ. ಅದು ಸರಿಯಾದ ಅರ್ಥ ಅಲ್ಲ ಅಂತ ನಾವು ಹೇಳಿದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ ಸಮಾಧಾನ ನೋಡಿದಾಗ ರಿಪ್ಲೈ, ಅದಕ್ಕೆ ಭಗವಾನ್ ಶ್ರೀ ಭಗವಾನ್ ವಾಚ ಅಂತೇಳಿ 55ನೇ ಶ್ಲೋಕದಲ್ಲಿ ಅದಕ್ಕೆ ಕೊಟ್ಟ ರಿಪ್ಲೈ ನೋಡಿದಾಗ ಅದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಸೊ ವಿಲ್ ಸಿ ದ ಡೀಟೇಲ್ಡ್ ಆಗಿ ಅದಕ್ಕೆ ಕೃಷ್ಣ ಪರಮಾತ್ಮ ಕೊಟ್ಟಿದಂತಹ ಸಮಾಧಾನ ಏನಂತಾರೆ. 55ನೇ ಶ್ಲೋಕ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ನಾವು ಹೇಳಿದಂತಹ ಅರ್ಥ ಏನಂತ ಹೇಳಿದರೆ, ಸ್ಥಿತಪ್ರಜ್ಞಸ್ಯ ಸ್ಥಿತಪ್ರಜ್ಞನಿಗೆ ಸಮಾಧಿಯಲ್ಲಿ ಇರುವಂತಹ ಅಂಥೇಳಿ ಅದಕ್ಕೆ ಮುಂಚೆ ಹೇಳಿದಂತಹ ಆ ಕೃಷ್ಣ ಪರಮಾತ್ಮ ಹೇಳಿದ ಲಕ್ಷಣವನ್ನು ಅರ್ಜುನ ಅನುವಾದ ಮಾಡ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಸಮಾಧಿಸ್ಥಸ್ಥೆಯ ಸಮಾಧಿಯಲ್ಲಿ ಇರುವವನಿಗೆ ನಗಾರಿಗಳು ಬಾರಿಸಿದ್ರು ಕೂಡ ಏನೂ ಗೊತ್ತಾಗೋದಿಲ್ಲ, ಅಷ್ಟು ಒಂದು ಸ್ಥಿರದಿಂದ ಮನಸ್ಸು ಪರಮಾತ್ಮನಲ್ಲಿ ಲಗ್ನ ಮಾಡಿರ್ತಾನೆ ಅಂಥೇಳಿ. ಅಂತಹ ಅವನಿಗೆ ನಾವು ಅವನಿಗಿರುವ ಲಕ್ಷಣಗಳೇನು ಅಂತ ಹೇಳಿದ್ರೆ, ಸಮಾಧಿಯಲ್ಲಿ ಇರುವಾಗ ಇರುವ ಲಕ್ಷಣಗಳಂತೆಲ್ಲ ಸಾಮಾನ್ಯತಃ ಇನ್ ಜನರಲ್ ಅವನ ಲಕ್ಷಣಗಳೇನು ಅಂತ ಆ ವಿಧವಾಗಿ ಕೇಳಿದ್ದಾನೆ ಅರ್ಜುನ ಅಂಥೇಳಿ ನಾವು ಹೇಳಿದ್ದೀವಿ. ನಮ್ಮ ಸಿದ್ಧಾಂತ ಪ್ರಕಾರ ಅದರ ಇಂಟರ್ಪ್ರಿಟೇಷನ್ ಅದು ಯಾಕೆ ಅದು ಕರೆಕ್ಟು, ಎರಡು ಇಂಟರ್ಪ್ರಿಟೇಷನ್ ಯಾಕೆ ತಗೋಬಾರದು ಅಂಥೇಳಿ ಪ್ರಶ್ನೆಗಳು ಬಂದರೆ ಆ ಸಂಶಯಗಳೆಲ್ಲದಕ್ಕೆ ಸಮಾಧಾನ ರೂಪಕವಾಗಿ ಈ ವ್ಯಾಖ್ಯಾನಗಳ ಮೂಲಕವಾಗಿ ನಮಗೆ ಗೊತ್ತಾಗುತ್ತೆ. ಈ ಶ್ಲೋಕದಲ್ಲಿ 55ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಸಮಾಧಾನ ಅಂತ ಹೇಳಿದ್ರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ತದೋಚ್ಯತೆ. ಅವನನ್ನು ಸ್ಥಿತಪ್ರಜ್ಞ ಅಂತ ಕರಿತೀವಿ. ಯಾರಾಗ ಯಾವಾಗ ಯದಾ ಯಾವಾಗಾದರೆ, ಪ್ರಜಹಾತಿ ಕಾಮಾನ್ ಸರ್ವಾನ್ ಪಾರ್ಥ ಮನೋ, ಹೇ ಪಾರ್ಥ ಈ ಅರ್ಜುನನೇ, ಯಾವಾಗಾದರೆ ಒಂದು ಜ್ಞಾನಿ ಮನುಷ್ಯನಾದವನು ಅವನು ಯಾವಾಗಾದರೆ ಮನೋಗತಾನ್ ತನ್ನ ಮನಸ್ಸಿನಲ್ಲಿರುವಂತಹ ಸರ್ವಾನ್ ಸಮಸ್ತವಾದಂತಹ ಕಾಮಾನ್ ಕಾಮನೆಗಳನ್ನು ಪ್ರಜಹಾತಿ ಬಿಡುತ್ತಾನೆಯೋ, ಬಿಟ್ಟು ಬಿಟ್ಟು ಆತ್ಮನಿ ಏವ ಆತ್ಮನಾ ತುಷ್ಟ. ಆತ್ಮನಿ ಆತ್ಮನ ಅಂತ, ಆತ್ಮನಿ ಅಂದ್ರೆ ಆತ್ಮನಲ್ಲಿ, ಆತ್ಮನ ಅಂದ್ರೆ ಆತ್ಮನಿಂದ, ಆತ್ಮ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆಲವು ಜನ ಒಂದು ಆತ್ಮಕ್ಕೆ ಜೀವ ಅಂತ ಅರ್ಥ, ಕೆಲವು ಜನ ಎರಡು ಆತ್ಮಗಳಿಗೆ ಜೀವ ಅಂತ ಅರ್ಥ ಮಾಡಿದ್ದಾರೆ, ಕೆಲವು ಜನ ಮೊದಲನೇ ಆತ್ಮಕ್ಕೆ ಜೀವ, ಕೆಲವು ಜನ ಎರಡನೇ ಆತ್ಮಕ್ಕೆ ಜೀವ ಅಂತ ಅರ್ಥ ಮಾಡಿದ್ದಾರೆ. ಆದ್ರೆ ಆಚಾರ್ಯರು ಬಂದು ಇಲ್ಲ, ಈ ಎರಡೂ ಕೂಡ ಆತ್ಮಗಳಿಗೆ ಕೂಡ ಪರಮಾತ್ಮ ಅಂತಾನೆ ಅರ್ಥ. ಯಾಕೆ ಅಂದರೆ ನೋಡ್ರಿ, ಆತ್ಮನಿ ಅಂದ್ರೆ ಆತ್ಮನಲ್ಲಿ ಮನಸ್ಸನ್ನು ಏಕಾಗ್ರಚಿತವಾಗಿರುವುದು. ಯಾರಾದ್ರೆ ನನ್ನ ಮನಸ್ಸಿನಲ್ಲಿ ನಮ್ಮ ಜೀವ ಇಸ್ ನಾಟ್ ವರಿಡ್ ಅಬೌಟ್ ಹಿಮ್ಸೆಲ್ಫ್, ಅದರಿಂದ ಅವನಿಗೆ ಯಾವ ಲಾಭವೂ ಬರೋದಿಲ್ಲ. ಆತ್ಮನಿ ಅಂದ್ರೆ ಪರಮಾತ್ಮನಲ್ಲಿ ಏಕಾಗ್ರಚಿತನಾಗಿ ಇದ್ದರೆ, ಏವ ಅಂದ್ರೆ ಕೇವಲ ಪರಮಾತ್ಮನಲ್ಲಿಯೇ ಏಕಾಗ್ರಚಿತನಾಗಿ ಇದ್ದರೆ ಆತ್ಮನಾ ತುಷ್ಟ, ಪರಮಾತ್ಮನಾ ತುಷ್ಟ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ಆನಂದ ಪಡ್ತಾನೆ. ಪರಮಾತ್ಮನಿಂದ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ತುಷ್ಟ, ತುಷ್ಟಿ ಆನಂದವನ್ನು ಪಡೆಯುತ್ತಾನೆ. ಇದು ಸರಿಯಾಗಿದೆ, ಯಾಕಂದ್ರೆ ಪರಮಾತ್ಮನಲ್ಲಿ ಏಕಾಗ್ರಚಿತನಾಗಿದ್ದರೆ ಪರಮಾತ್ಮನ ಅನುಗ್ರಹವಾಗುತ್ತೆ, ಆ ಪರಮಾತ್ಮನ ಅನುಗ್ರಹದಿಂದ ಆನಂದ ಸಿಗುತ್ತೆ, ತೃಷ್ಟಿ ಸಿಗುತ್ತೆ, ಸಂತೃಪ್ತಿ ಸಿಗುತ್ತೆ. ಇದು ಲಾಜಿಕಲಿ ಆಲ್ಸೋ ಮೇಕ್ ಸೆನ್ಸ್. ಸೊ ಈ ವಿಧವಾಗಿ ಆತ್ಮನಿ ಆತ್ಮನ ಅನ್ನುವ ಎರಡು ಶಬ್ದಗಳಿಗೆ ಕೂಡ ಪರಮಾತ್ಮನಲ್ಲಿ ಏಕಾಗ್ರ ಚಿತ್ತನಾಗಿ ಇದ್ದರೆ ಪರಮಾತ್ಮನ ಅನುಗ್ರಹದಿಂದ ತುಷ್ಟನಾಗಿ ಸಂತೃಪ್ತನಾಗಿ ಆನಂದ ತುಂಬಿದವನಾಗಿ ಇರ್ತಾನೆ. ಆವಾಗ ಅವನನ್ನು ಸ್ಥಿತಪ್ರಜ್ಞ ತದಾ ಉಚ್ಚಿತೆ, ತದಾ ಆವಾಗ ಅಂತಹ ಮನುಷ್ಯನನ್ನು ಅಂತಹ ವ್ಯಕ್ತಿಯನ್ನು ಸ್ಥಿತಪ್ರಜ್ಞ ಅಂತ ಕರಿತೀವಿ, ಕರೆಯಲ್ಪಡುತ್ತಾನೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಈಗ ಈ ಶ್ಲೋಕವನ್ನು ನಾವು ಭಾಷ್ಯದ ಮೂಲಕವಾಗಿ ನೋಡಿದರೆ ಅದನ್ನು ಹೇಳ್ತಾ ಇದ್ದಾರೆ. ಈಗ ಮನುಷ್ಯ ಯಾವಾಗಾದರೂ ತಾನು ಕಾಮನೆಗಳನ್ನು ಇಲ್ಲದೆ ಇರುವುದಂದ್ರೆ ಹೇಗೆ, ಗಮನಾದಿ ಪ್ರವೃತ್ತಿ ನ ಅತಿ ಅಭಿಸಂಧಿ ಪೂರ್ವಿಕ ಮತ್ತಾದಿ ಪ್ರವೃತ್ತಿವತ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಗಮನಾದಿ ಪ್ರವೃತ್ತಿ, ಈಗ ನೋಡ್ರಿ ಲೋಕದಲ್ಲಿ ಕೂಡ ನಾವು ಜ್ಞಾನಿಗಳನ್ನು ಈ ಕಾಲದಲ್ಲಿ ಅಷ್ಟು ಕಂಡು ಬರುವುದಿಲ್ಲ, ಆದರೆ ನಮ್ಮ ಕೈಲಾದಷ್ಟು ಒಂದು ದೊಡ್ಡ ಜ್ಞಾನಿಗಳಾದವರು ನೋಡಿದರೆ ಅವರ ಪ್ರವೃತ್ತಿ, ಮಿಕ್ಕವರ ಪ್ರವೃತ್ತಿ ಕೆಲವು ವಿಷಯಗಳು ಅವರು ಊಟ ಮಾಡ್ತಾರೆ, ಮಿಕ್ಕವರು ಊಟ ಮಾಡ್ತಾರೆ. ಅವರಿಗೆ ಕೂಡ ಇಲ್ಲಿ ಗಮನಾದಿ ಪ್ರವೃತ್ತಿ ಅಂದ್ರೆ ಹೋಗೋದು ಬರೋದು, ಅಲ್ಲಿಗೆ ಹೋಗೋದು, ಒಂದು ಜಾಗಕ್ಕೆ ಹೋಗೋದು, ಅಲ್ಲಿ ಹೋಗೋದು, ದೇವಾಲಯಕ್ಕೆ ಹೋಗೋದು, ಎಲ್ಲೋ ಹೋಗೋದು ಬರೋದು ಇತ್ಯಾದಿ. ಗಮನ ಅಂದ್ರೆ ಹೋಗುವುದು, ಆದಿ ಅಂದ್ರೆ ಎಟ್ಸೆಟ್ರಾ, ಪ್ರವೃತ್ತಿ ಅಂದ್ರೆ ಪ್ರವೃತ್ತಿಗಳು. ಲೌಕಿಕ ವಿಷಯದಲ್ಲಿ ಇಬ್ಬರೂ ಲೌಕಿಕ ವಿಷಯಗಳನ್ನು ಮಾಡ್ತಾ ಇರ್ತಾರೆ, ಮತ್ತೆ ಅಷ್ಟು ಒಂದು ವ್ಯತ್ಯಾಸ ಏನು, ಐ ಮೀನ್ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ಕೊಡುತ್ತೆ, ಅಷ್ಟು ಏನು ವ್ಯತ್ಯಾಸ ಕಾಣಿಸ್ಕೊಡೋದಿಲ್ಲವಲ್ಲ ಅಂತ ಒಂದು ಅಬ್ಜೆಕ್ಷನ್ ತಗೊಂಡು ಬಂದರೆ ಹಾಗಲ್ಲ ಕಾಣಿಸಿ. ಅದು ಹಾಗಂದ್ರೆ ನ ಅತಿ ಅಭಿಸಂಧಿ ಪೂರ್ವಿಕ ಅಂದ್ರೆ ಅಭಿಸಂಧಿ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್, ಇಬ್ಬರೂ ಕೆಲಸಗಳನ್ನು ಮಾಡಿದ್ರು ಕೂಡ ಅತಿ ಅಭಿಸಂಧಿ ಪೂರ್ವಿಕ ಅಂದ್ರೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ನ ಇರುವುದಿಲ್ಲ. ಯಾರಿಗೆ, ಜ್ಞಾನಿಗಳಿಗೆ. ಅಂದ್ರೆ ಜ್ಞಾನಿಗಳು ಈಗ ಊಟ ಮಾಡಬೇಕು, ಜ್ಞಾನಿ ಆದವನಿಗೆ ಊಟ ಸಿಗದೇ ಇದ್ರೆ, ಈ ವಿಜಯದಾಸರ ಜೀವನಗಳಲ್ಲಿ ಜೀವನ ಚರಿತ್ರೆಗಳಲ್ಲಿ ನಾವು ನೋಡ್ತೀವಿ, ಅವರಿಗೆ ಊಟ ಸಿಗಲಿಲ್ಲ ಅಂದ್ರೆ ಪರಮಾತ್ಮನ ಏನು ಕೊಡಲಿಲ್ಲ, ನಂಗೆ ಸಿಗಲಿಲ್ಲ, ನಕ್ಕು ಬಿಟ್ಟು ಹೋಗ್ತಾರೆ ಅವರು. ಅಂದ್ರೆ ಅವರಿಗೆ ಅಷ್ಟು ಒಂದು ತೊಂದರೆ ಆಗೋದಿಲ್ಲ, ಮನಸ್ಸಿಗೆ ಆಂದೋಲನ ಆಗೋದಿಲ್ಲ, ಗಡ್ಬಿಡ ಆಗೋದಿಲ್ಲ ಅವರಿಗೆ. ಅದೇ ಆ ಜ್ಞಾನಿ ಆಗದೇ ಇರುವ ಒಂದು ಲಕ್ಷಣ ಹೇಗಿರುತ್ತೆ, ಊಟ ಸಿಗಲಿಲ್ಲ, ಸಿಟ್ಟು ಬಂದು ಅದು ಬಂದು, ಏನು ನಾನು ಇಷ್ಟಕ್ಕೆ ಮಾಡ್ತೀನಿ, ನನಗೆ ಊಟ ಇಲ್ವಾ, ಸಮಯಕ್ಕೆ ಊಟವಿಲ್ಲ, ಹೊತ್ತಿಗೆ ಊಟ ಇಲ್ವಾ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಅದು ಮಾಡಿ ಇದು ಮಾಡ್ತಾರೆ. ಅಂದ್ರೆ ಅತ್ಯಧಿಕವಾದ ಅಟ್ಯಾಚ್ಮೆಂಟ್ ಜ್ಞಾನಿಗಳಾದವರಿಗೆ ಇರೋದಿಲ್ಲ, ಮಿಕ್ಕವರಿಗೆ ಅಟ್ಯಾಚ್ಮೆಂಟ್ ಜ್ಞಾನಿಗಳಾಗದೇ ಇದ್ರೆ ಇರುತ್ತೆ. ಅಂದ್ರೆ ಗಮನಾದಿ ಪ್ರವೃತ್ತಿಗಳಲ್ಲಿ ಅತ್ಯಧಿಕವಾದ ಅಭಿಸಂಧಿ ಅಟ್ಯಾಚ್ಮೆಂಟ್ ಪೂರ್ವಿಕ ಕೂಡಿರುವಂತಹದ್ದು ನ ಇರುವುದಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾ ಮತ್ತಾದಿ ಪ್ರವೃತ್ತಿವತ್ತು ಅಂತ ಹೇಳಿದ್ದಾರೆ. ಇದು ಬಹಳ ವಿಚಿತ್ರವಾದ ಉದಾಹರಣೆ. ಅಂದ್ರೆ ಹುಚ್ಚನಾದವನಿಗೆ ಕೂಡ ಎಕ್ಸೆಸಿವ್ ಅಟ್ಯಾಚ್ಮೆಂಟ್, ಸಪೋಸ್ ಹುಚ್ಚನಾದವನು ಕೊಟ್ಟರೆ ತಗೊಳ್ತಾನೆ, ಕೊಡದೇ ಇದ್ರೆ ತಗೊಳ್ಳೋದಿಲ್ಲ. ಹೀ ಇಸ್ ಆಲ್ಸೋ ನಾಟ್ ಎಕ್ಸೆಸಿವ್ಲಿ ಅಟ್ಯಾಚ್ಡ್ ಟು ಎ ಪರ್ಟಿಕ್ಯುಲರ್ ಆಕ್ಷನ್. ಆದರೆ ಡಿಫರೆನ್ಸ್ ಇಲ್ಲಿ ಏನಂತ ಹೇಳಿದರೆ, ಹುಚ್ಚನಾದವನಿಗೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೇ ಇರುವುದು ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಹಿಸ್ ಡೆಫಿಷಿಯನ್ಸಿ ಇನ್ ಥಿಂಕಿಂಗ್. ಆದರೆ ಜ್ಞಾನಿ ಆದವನಿಗೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೇ ಇರುವುದು ಬಿಕಾಸ್ ಆಫ್ ಪ್ರಾಪರ್ ಥಿಂಕಿಂಗ್. ಅಂದ್ರೆ ಜ್ಞಾನದ ಮೂಲಕವಾಗಿ ಜ್ಞಾನಿ ಆದವನು ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೆ ಇರ್ತಾನೆ, ಹುಚ್ಚನಾದವನು ತಿಳಿಯದೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೆ ಇರ್ತಾನೆ. ಸೊ ದೇರ್ ಇಸ್ ಎ ಡಿಫರೆನ್ಸ್. ಬಟ್ ಉದಾಹರಣೆ ಇಲ್ಲಿ, ಯಾಕಂದ್ರೆ ವಿ ಹ್ಯಾವ್ ಟೇಕ್ ಎ ಲಿಮಿಟೆಡ್ ಎಕ್ಸ್ಟೆಂಟ್ ಎಕ್ಸಾಂಪಲ್ ತಗೋಬೇಕು. ಇಬ್ಬರಿಗೂ ಕೂಡ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇರೋದಿಲ್ಲ ಒಂದು ವಿಷಯದಲ್ಲಿ, ಲೌಕಿಕ ವಿಷಯಗಳಲ್ಲಿ ಅನ್ನೋದು ಅಷ್ಟವರೆಗೆ ಕಂಪ್ಯಾರಿಸನ್ ತಗೋಬೇಕು ನಾವು. ಪ್ರವೃತ್ತಿವತ್ ಮತ್ತಾದಿ ಪ್ರವೃತ್ತಿವತ್ ಇತಿ ಯಾ ನಿಶಾ ಇತ್ಯಾದಿನ ದರ್ಶಯಿಷ್ಯನ್. ಇಲ್ಲಿ ಯಾ ನಿಶಾ ಅನ್ನುವ ಶ್ಲೋಕ ಮುಂಚಿನ ಶ್ಲೋಕವನ್ನು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಇದು 69ನೇ ಶ್ಲೋಕ, 60 ಆಕ್ಚುಲಿ ಈ 55ನೇ ಶ್ಲೋಕ ಮಾಡ್ತಾ ಇದ್ದೀವಿ, 55th ವರ್ಸ್. ಇದು ಮಾಡುವಾಗ ಮುಂಚೆ ಬರುವ ಶ್ಲೋಕಗಳ ಎರಡು ಶ್ಲೋಕಗಳನ್ನು ರೆಫರ್ ಮಾಡ್ತಾರೆ. ಒಂದು 69th ವರ್ಸ್, ಇನ್ನೊಂದು 59th ವರ್ಸ್. ಅಂದ್ರೆ 59ನೇ ಶ್ಲೋಕ, 69ನೇ ಶ್ಲೋಕ, ಈ ಎರಡು ಶ್ಲೋಕಗಳನ್ನು ಈ 55ನೇ ಶ್ಲೋಕದಲ್ಲಿ, 55th ವರ್ಸ್ ನಲ್ಲಿ ಆಚಾರ್ಯರು ರೆಫರ್ ಮಾಡ್ತಾರೆ. ಒಂದು ಫಸ್ಟ್ 69th ವರ್ಸ್ ಅನ್ನು ರೆಫರ್ ಮಾಡ್ತಾರೆ, ಅದಾದ ಮೇಲೆ 59th ವರ್ಸ್. ಈ ಎರಡನ್ನು ಮುಂಚೆ ಬರುವ ಶ್ಲೋಕಗಳನ್ನು ರೆಫರ್ ಮಾಡ್ತಾರೆ. ಯಾಕೆಂದರೆ ಈ 69ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಕ್ಕೆ ಹೋಗ್ತಾನೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮ್ನೇಹೇ ಅಂತ ಹೇಳಿ ಅಲ್ಲಿ ಕೃಷ್ಣ ಪರಮಾತ್ಮ ಹೇಳಕ್ಕೆ ಹೋಗ್ತಾನೆ. ಅಂದ್ರೆ ಅದು ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅಂತ ಹೇಳಿದರೆ, ಎಲ್ಲರಿಗೆ ರಾತ್ರಿ ಆದಾಗ ಜ್ಞಾನಿ ಆದವನಿಗೆ ಹಗಲು, ಎಲ್ಲರಿಗೂ ಹಗಲಾದಾಗ ಜ್ಞಾನಿ ಆದವನಿಗೆ ರಾತ್ರಿ ಅಂತ ಮೇಲ್ನೋಟದ ಅರ್ಥ ಕಾಣಿಸಿಕೊಡುತ್ತೆ. ಆ ಅರ್ಥ, ನಿಜವಾದ ಅರ್ಥ ಏನಂದ್ರೆ, ಇಂದ್ರಿಯ ನಿಗ್ರಹದ ಮೂಲಕವಾಗಿ ಜ್ಞಾನಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮಿಕ್ಕವರಿಗೆ ಯಾರ ಮೇಲೆ ಯಾವುದರ ಮೇಲೆ ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಅವರೆಲ್ಲ ಕತ್ತಲಂತೆ, ರಾತ್ರಿ ಅಂತ ಇರ್ತಾರೆ, ಗೊತ್ತಿಲ್ಲದೆ ಇರ್ತಾರೆ. ಆದರೆ ಜ್ಞಾನಿ ಆದವನು ಹಗಲಿನಂತೆ, ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಅವನು ಎದ್ದು ಜಾಗೃತಿಯಿಂದ ಅಂದ್ರೆ ಎಚ್ಚರಿಕೆಯಿಂದ ಇರ್ತಾನೆ. ಎಲ್ಲರೂ ಎಚ್ಚರಿಕೆಯಿಂದ ಲೌಕಿಕ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರ್ತಾರೆ. ಆ ವಿಷಯದಲ್ಲಿ ಜ್ಞಾನಿಯಾದವನು ನನಗೆ ಬೇಡ ಆ ಲೌಕಿಕ ವಿಷಯಗಳಂತ ಅಲ್ಲಿ ಒಂದು ರಾತ್ರಿ ಇದ್ದಂತೆ ಅದನ್ನ ಮೇಲೆ ಮಲ್ಕೊಂಡು ಬಿಡ್ತಾನೆ. ಅಂದ್ರೆ ಹಿ ಜಸ್ಟ್ ನೆಗ್ಲೆಕ್ಟ್ಸ್ ದೆಮ್, ಲೌಕಿಕ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡ್ತಾನೆ, ಪರಮಾತ್ಮ ವಿಷಯವನ್ನು ಹಚ್ಚಿಕೊಳ್ತಾನೆ. ಸೊ ಜಸ್ಟ್ ಆಪೋಸಿಟ್ ಆಫ್ ವಾಟ್ ಅದರ್ಸ್ ಟು. ಆ ವಿಧವಾಗಿ ಹೇಳ್ತಾ ಇಲ್ಲಿ ಹೇಳ್ತಾ ಇದ್ದಾರೆ, ಯಾ ನಿಶಾ ಇತ್ಯಾದಿನ ದರ್ಶಯಿಷ್ಯನ್, ಮುಂಚೆ ಹೇಳಲ್ಪಟ್ಟುವ ಲಕ್ಷಣವನ್ನು ಪ್ರಥಮತಃ ಪ್ರಜಹಾತೀತಿ. ಇಲ್ಲಿ ಅದರ ಒಂದು ಪ್ರೀಫೇ, ಒಂದು ಪ್ರೀ ನೋಟ್ ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಏನಂತೆ, ಪ್ರಜಹಾತಿ ಯದಾ ಕಾಮನ್, ಯಾವಾಗ ಆದರೆ ಕಾಮನೆಗಳನ್ನು, ಲೌಕಿಕ ಕಾಮನೆಗಳನ್ನು ಬಿಟ್ಟು ಬಿಡ್ತಾನೋ ಅನ್ನು ಅಂತ ಇಲ್ಲಿ ಅದನ್ನು ಸೂಚನಾಪ್ರಾಯವಾಗಿ ಕೊಡದೆ ಹೇಳ್ತಾ ಇದ್ದಾರೆ. ಮೊದಲು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಏವಂ ಪರಮಾನಂದ ತೃಪ್ತ ಕಿಮರ್ಥಂ ಪ್ರವೃತ್ತಿಂ ಕರೋತಿ ಇತಿ ಪ್ರಶ್ನಾಭಿಪ್ರಾಯ. ಅಂದರೆ ಈ ಜ್ಞಾನಿಯಾದವನು ಪರಮಾನಂದದಿಂದ ತೃಪ್ತನಾಗಿರ್ತಾನೆ, ಅವನಿಗೆ ಹಿ ಈಸ್ ಸೋ ಹ್ಯಾಪಿ ವಿತ್ ಥಾಟ್ಸ್ ಆಫ್ ಪರಮಾತ್ಮ, ಹಾಗಿರುವವನು ಕಿಮರ್ಥಂ ಪ್ರವೃತ್ತಿಂ ಕರೋತಿ, ಯಾಕೆ ಪ್ರವೃತ್ತಿಯನ್ನು ಮಾಡ್ತಾನೆ, ಹೋಗೋದು ಬರೋದು ಊಟ ಮಾಡೋದು ಇತ್ಯಾದಿಗಳು ಯಾಕೆ, ಪರಮಾತ್ಮನ ಚಿಂತನೆಯಿಂದ ಆನಂದ ಸಿಗುತ್ತಲ್ವಾ, ಹಿ ಕ್ಯಾನ್ ಜಸ್ಟ್ ಕೀಪ್ ಡೂಯಿಂಗ್ ದಟ್ ಓನ್ಲಿ, ವೈ ಶುಡ್ ಹಿ ಡೂ ಲೌಕಿಕ ಕಾರ್ಯಗಳು, ಲೌಕಿಕ ಕಾರ್ಯ ಯಾಕೆ ಮಾಡ್ತಾನೆ ಅವನು ಅಂತ ಒಂದು ಪ್ರಶ್ನೆ ಇದೆ. ಅಭಿಪ್ರಾಯ, ಪ್ರಾರಬ್ಧ ಕರ್ಮಣ ಈಶತ್ ತಿರೋಹಿತ ಬ್ರಹ್ಮಣ ವಾಸನೆಯ ಪ್ರಾಯ ಅಲ್ಪ ಅಭಿಸಂಧಿ ಪೂರ್ವಿಕ ಪ್ರವೃತ್ತಿ ಸಂಭವತಿ ಇತಿ ಆಶಯವಾನ್ ಪರಿಹರತಿ. ಅಂದರೆ ಇದಕ್ಕೆ ಒಂದು ಪೂರ್ವಪೀಠಿಕವಾಗಿ ಒಂದು ಏನಂದ್ರೆ, ಪ್ರಾರಬ್ಧ ಕರ್ಮದ ಮೂಲಕವಾಗಿ ಕೊಂಚ ಜ್ಞಾನ ತಿರೋಧಾನ ಆಗಿಬಿಟ್ಟು ಆ ವಾಸನೆಗಳ ಮೂಲಕವಾಗಿ ಪ್ರಾಯ ಅಲ್ಪಾಭಿಸಂಧಿ ಪೂರ್ವಿಕ ಅಂದ್ರೆ ಈ ಪ್ರಾಬ್ಲಿ ಗೆಟ್ಸ್ ಅಟ್ಯಾಚ್ ಅಂದ್ರೆ ಈ ಜ್ಞಾನಿಯಾದವನು ಲೌಕಿಕ ವಿಷಯಗಳಲ್ಲಿ ಯಾಕೆ ಮಾಡ್ತಾನೆ ಅಂತ ಹೇಳಿದರೆ ಮೇ ಬಿ ಸ್ವಲ್ಪ ಜ್ಞಾನ ತಿರೋಧಾನ ಆಯ್ತೋ ಏನೋ, ಅದಕ್ಕೆ ಲೌಕಿಕ ವಿಷಯಗಳಲ್ಲಿ ಸ್ವಲ್ಪ ಅಟ್ಯಾಚ್ಮೆಂಟ್ ತೋರಿಸ್ತಾ ಇದ್ದಾನೆ, ಪ್ರವೃತ್ತಿಯಲ್ಲಿ ತಾನು ಹಿ ಸೋಯಿಂಗ್ ಅಟ್ಯಾಚ್ಮೆಂಟ್ ಟು ಲೌಕಿಕ ವಿಷಯಗಳು ಅಂತ. ಆ ವಿಧವಾದ ಸಂಭವ ಒಂದು ಪಾಸಿಬಲ್ ಆ ಅಂತ ಒಂದು ಆಶಯ ಬಂದರೆ ಅದನ್ನು ಪರಿಹಾರ ಮಾಡ್ತಾ ಇದ್ದಾನೆ, ದಟ್ ಈಸ್ ರಿಮೂವ್ಡ್. ಹಾಗಲ್ಲ, ಯಾಕೆಂದ್ರೆ ಜ್ಞಾನಿಯಾದವನು ನಾಟ್ ಓನ್ಲಿ ಈವನ್ ವೆನ್ ಜ್ಞಾನ ತಿರೋಧಾನ ಆದಾಗ ಕೂಡ ಅವನು ಜ್ಞಾನಿಯೇ, ಅಂದ್ರೆ ಅವನಿಗೆ ಕಾಮನೆಗಳ ಲೌಕಿಕ ವಿಷಯದಲ್ಲಿ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಅವನು ಲೌಕಿಕ ವಿಷಯಗಳನ್ನು ಮಾಡ್ತಾ ಇರುವುದು ಯಾಕೆ ಅಂತ ಹೇಳಿದರೆ ಅದು ಕೇವಲ ತಾನು ಅಟ್ಯಾಚ್ಮೆಂಟ್ ಇಲ್ಲದೇನೆ ಮಾಡ್ತಾನೆ ಹೊರತು, ಇಟ್ ಈಸ್ ನಾಟ್ ಬಿಕಾಸ್ ಜ್ಞಾನ ತಿರೋಧಾನ ಆಯಿತು ಅದಕ್ಕೆ ಜ್ಞಾನಿಗಳಾದವರೆಲ್ಲ ಲೌಕಿಕ ವಿಷಯಗಳನ್ನು ಮಾಡ್ತಾರೆ, ಹಾಗೆ ತಿಳ್ಕೋಬೇಡಿ. ಅಂದ್ರೆ ಸಾಮಾನ್ಯವಾಗಿ ಪ್ರಾಯ ಸರ್ವಾನ್ ಕಾಮಾನ್ ಪ್ರಜಹಾತಿ, ಅಂದ್ರೆ ಈ ಜ್ಞಾನಿಗಳಾದವರು ಸ್ವಲ್ಪ ಜ್ಞಾನ ತಿರೋಧಾನವಾದರೂ ಕೂಡ ಅವರು ಸರ್ವ ಕಾಮನೆಗಳನ್ನು ಪ್ರಜಹಾತಿ ಬಿಟ್ಟೇ ಇರ್ತಾರವರು. ಶುಕಾದೀನಾಮಪಿ ಈಶದ್ ದರ್ಶನಾತ್, ಅಂದ್ರೆ ಈಗ ಶುಕ ಮಹರ್ಷಿ ತಗೊಂಡ್ರೆ, ಶುಕ ಮಹರ್ಷಿ ಬಂದ್ರು ಅಲ್ಲಿ ಪರೀಕ್ಷಿತ್ ಮಹಾರಾಜ್ ಇರೋ ಜಾಗಕ್ಕೆ ಬಂದಿದ್ದಾರೆ. ಸೊ ಎಲ್ಲೋ ಆ ಕಾಡಿನಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಅಲ್ಲೇ ಕೂತಿರ್ಬೋದು, ಯಾಕೆ ಪರೀಕ್ಷಿತ್ ಮಹಾರಾಜ್ ಹತ್ರ ಬರಬೇಕು, ಯಾಕೆ ಪರೀಕ್ಷಿತ್ ಮಹಾರಾಜ್ಗೆ ಆ ಉಪದೇಶಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ ಅದೆಲ್ಲ ಕೂಡ ಅವ್ರು ಮಾಡ್ತಾ ಇರೋದು ಕೆಲವು ಲೋಕಕ್ಕೆ ಉದ್ದಾರ ಮಾಡಲಿಕ್ಕೆ ಮಾಡುವಂತಹ ವಿಷಯಗಳು, ಕೆಲವು ವಿಷಯಗಳು ಗಮನಾದ ವಿಷಯಗಳು, ಅವರು ತಮ್ಮ ಸ್ವಾರ್ಥಕ್ಕೆ ಮಾಡುವುದಲ್ಲ, ಅವು ಮಾಡುವುದಕ್ಕೆ ಒಂದು ವಿಶೇಷವಾದ ಕಾರಣಗಳಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತ್ವತ್ ಪಾದಭಕ್ತಿ ಇಚ್ಛಂತಿ ಜ್ಞಾನಿನಃ ತತ್ವದರ್ಶಿನಃ ಇತ್ಯುಕ್ತೆ ತಾಮ್ ಇಚ್ಛಂತಿ. ಅಂದರೆ ಪರಮಾತ್ಮನ ಪಾದಭಕ್ತಿಯನ್ನು ಯಾವರು ಯಾವಾಗಲೂ ಇಚ್ಛೆ ಮಾಡ್ತಾ ಇದ್ದಾರೆ, ಜ್ಞಾನಿಗಳಾದವರು ತತ್ವದರ್ಶಿಗಳಾದವರು ಯಾವಾಗಲೂ ಕೂಡ ಪರಮಾತ್ಮನ ದರ್ಶನದ ಮೂಲಕವಾಗಿ ಅವರು ಪರಮಾತ್ಮನನ್ನೇ ಇಚ್ಛೆ ಮಾಡ್ತಾರೆ, ಲೌಕಿಕ ವಿಷಯಗಳನ್ನು ಇಚ್ಛೆ ಮಾಡುವುದಿಲ್ಲ. ಆದರೆ ನಾವು ನೋಡಿದ್ದೀವಿ ರೀ, ಇಂದ್ರಾದಿಗಳೆಲ್ಲ ಆವಾಗಾವಾಗ ಸ್ವಲ್ಪ ತಪ್ಪು ಕೆಲಸಗಳನ್ನು ಮಾಡ್ತಾರಲ್ವಾ, ಅಂದ್ರೆ ಅಪರೋಕ್ಷ ಜ್ಞಾನಿಗಳು ತಪ್ಪು ಕೆಲಸಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ, ಜ್ಞಾನ ತಿರೋಧಾನವಾಗುತ್ತಲ್ವಾ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯದಾತು ಇಂದ್ರಾದೀನಾಂ ಆಗ್ರಹ ದೃಶ್ಯತೆ. ಆಗ್ರಹ ಅಂದ್ರೆ ಮನಸ್ಸನ್ನು, ಅಂದ್ರೆ ಲೌಕಿಕ ವಿಷಯಗಳಲ್ಲಿ ಮನಸ್ಸನ್ನು ತೋರಿಸುವಂತಹದ್ದು ಯಾ ಅಂತ ಇತ್ಯಾದಿ ವಿಷಯಗಳು ಕಾಣಿಸಿಕೊಡುತ್ತೆ ಅಂತ ಹೇಳಿದರೆ ದೃಶ್ಯತೆ, ಆಗ್ರಹ ದೃಶ್ಯತೆ. ಸೊ ದೇರ್ ಆಗ್ರಹ ಅಂದ್ರೆ ಇಲ್ಲಿ ಸಿಟ್ಟು ಅಂತಲ್ಲ, ಆಗ್ರಹ ಅಂದ್ರೆ ಬೀಯಿಂಗ್ ಸ್ಟೆಡ್ ಫ್ಯಾಸ್ಟ್ ಇನ್ ಸಮಥಿಂಗ್, ಅಂದ್ರೆ ಲೌಕಿಕ ವಿಷಯಗಳಲ್ಲಿ ಮನಸ್ಸನ್ನು ಸ್ವಲ್ಪ ಸ್ಥಿರವಾಗಿ ತೋರಿಸುವಂತಹದ್ದು, ಇದು ನಮಗೆ ಕಾಣಿಸಿಕೊಡುತ್ತೆ. ತದಾ ಅಭಿಭೂತಂ ತೇಷಾಂ ಜ್ಞಾನಂ, ಅಭಿಭೂತಂ ಅಂತ ಅರ್ಥ ಏನಂದ್ರೆ ಕಮ್ಮಿ ಆಗುವುದು, ಲೋಪವಾಗುವುದು, ಬಿಕಮಿಂಗ್ ಡೆಫಿಷಿಯಂಟ್. ಸೊ ಜ್ಞಾನ ತೇಷಾಂ ಜ್ಞಾನಂ, ಅವರ ಜ್ಞಾನವು ಅಭಿಭೂತಂ ಅಂದ್ರೆ ಸ್ವಲ್ಪ ಲೋಪವಾಗುವುದು, ಕಮ್ಮಿ ಆಗುವುದು ನಮಗೆ ಕಾಣಿಸಿಕೊಡುತ್ತೆ ಅಂತ ಹೇಳಿದರೆ ತಚ್ಚ ಉಕ್ತಂ, ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅಧಿಕಾರಿಕ ಪುಂಸಾಂತು ಬೃಹತ್ ಕರ್ಮತ್ವ ಕಾರಣಾತ್, ಅಧಿಕಾರಿಕ ಪುಂಸಾಂ ಅಂದ್ರೆ ಅಧಿಕಾರ ಇರುವಂತಹ ಪುರುಷರು, ಇಂದ್ರಾದಿಗಳು ಯಾರಿದ್ದಾರೋ ಅವರಿಗೆ ಬೃಹತ್ ಕರ್ಮತ್ವ ಕಾರಣಾತ್ ಬಹಳ ದೊಡ್ಡದಾದಂತಹ ಪ್ರಾರಬ್ಧ ಕರ್ಮದ ಒಂದು ಕಾರಣದಿಂದ ಉದ್ಭವ ಅಭಿಭವವು ಜ್ಞಾನೇ ತತಃ ಅನ್ಯೇಭ್ಯೋ ವಿಲಕ್ಷಣಾಹ ಇತಿ. ಅವರಿಗೆ ಉದ್ಭವ ಅಭಿಭವವು ಜ್ಞಾನೇ, ಅವರಿಗೆ ಉದ್ಭವ ಆಗುತ್ತೇನು ಅಭಿಭವ ಜ್ಞಾನ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂಡ್ ಬಿಕಮಿಂಗ್ ಡೆಫಿಷಿಯಂಟ್, ಈ ಜ್ಞಾನ ಅಭಿವ್ಯಕ್ತಿಯಾಗುವುದು ತಿರೋಧಾನವಾಗುವುದು. ಇಲ್ಲಿ ಅಭಿಭೂತ ಅಂದ್ರೆ ತಿರೋಧಾನ ಅಂತೇಳಿ, ಜ್ಞಾನ ತಿರೋಧಾನವಾಗುವುದು ಜ್ಞಾನ ಅಭಿವ್ಯಕ್ತವಾಗುವುದು ಇತ್ಯಾದಿಗಳು. ಉದ್ಭವ ಅಂದ್ರೆ ಅಭಿವ್ಯಕ್ತವಾಗುವುದು, ಅಭಿಭವ ಅಂದ್ರೆ ತಿರೋಧಾನವಾಗುವುದು ಜ್ಞಾನೇ. ಜ್ಞಾನ ಅಭಿವ್ಯಕ್ತ ತಿರೋಧಾನವಾದಾಗ ಈವನ್ ಇನ್ ದಟ್ ಸರ್ಕಮ್ಸ್ಟೆನ್ಸ್ ಆಲ್ಸೋ ತತಃ ಅನ್ಯೇಭ್ಯೋ ವಿಲಕ್ಷಣಾ, ಅವರು ಅಜ್ಞಾನಿಗಳಾದವರಿಗಿಂತಲೂ ವಿಲಕ್ಷಣವಾಗೇ ಇರ್ತಾರೆ. ಅಂದ್ರೆ ಯು ಕ್ಯಾನ್ ಪರ್ಸೀವ್ ದ ಡಿಫರೆನ್ಸ್ ಈವನ್ ವೆನ್ ದ ಜ್ಞಾನೀಸ್ ಆರ್ ಒಂದು ತರ ಜ್ಞಾನ ತಿರೋಧಾನತ್ವ ದಶೆಯಲ್ಲಿ ಕೂಡ ಅವರು ಮಿಕ್ಕ ಸಾಮಾನ್ಯರಕ್ಕಿಂತಲೂ ವಿಲಕ್ಷಣವಾಗೇ ಇರ್ತಾರೆ. ದೇ ಆರ್ ಸ್ಟಿಲ್, ಅಂದ್ರೆ ಇದು ಎಕ್ಸಾಂಪಲ್, ಲೌಕಿಕ ಎಕ್ಸಾಂಪಲ್ ಒಂದು ಕೊಡಬೇಕಂದ್ರೆ ಈಗ ಅಜ್ಞಾನಿಗಳಾದವರು ಒಂದು ಲೆವೆಲ್ ಒಂದು 5-10 ಹಾಗೆ ಇಟ್ಕೊಳ್ರಿ. ಜ್ಞಾನಿ ಆದವನ ಲೆವೆಲ್ 10,000 ಇದ್ದರೆ ಆ 10,000 ಇಂದ ಅವನು 5-10 ಗೆ ಬರೋದಿಲ್ಲ, 10,000 ಇಂದ 9,800 ಬರುತ್ತೆ, 9,000 ಬರಬಹುದು. ಈ ಒಂದೇನ್ ಅವರಿಗೆ 9,000 ಲೆವೆಲ್ ಇರುತ್ತೆ, ಮಿಕ್ಕವರು ಅಜ್ಞಾನಿಗಳಾದವರು 5-10 ಲೆವೆಲ್ ನಲ್ಲಿ ಇರ್ತಾರೆ. ಅಂದ್ರೆ ದೊಡ್ಡ ಡಿಫರೆನ್ಸ್ ಕಾಣಿಸ್ಕೊಡುತ್ತೆ, ಒಂದು ವೈಶೇಷ್ಯ ವಿಲಕ್ಷಣತ್ವ ಅವರಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿ. ಅತಯೇವ ವೈಲಕ್ಷಣ್ಯಾತ್ ಅನಭಿಕಾರೀಣಾಂ ಆಗ್ರಹ ಆದಿಚೇತ್ ಅಸ್ತಿ ನತೇ ಜ್ಞಾನಿನಃ ಇತಿ ಅವಗಂತವ್ಯಂ. ಅಂದ್ರೆ ಅನಧಿಕಾರಿಗಳು, ಸಾಮಾನ್ಯ ಮನುಷ್ಯರು ಯಾರಿರ್ತಾರೋ ಅನಧಿಕಾರಿಗಳಾದವರು ಲೌಕಿಕ ವಿಷಯಗಳಲ್ಲಿ ಆಗ್ರಹವನ್ನು ಮಾಡಿದರೆ, ಅಂದ್ರೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ತೋರಿಸಿದರೆ, ಅವರು ತೋರಿಸುವುದಕ್ಕೂ ಜ್ಞಾನಿಗಳಾದವರು ಲೌಕಿಕ ವಿಷಯದಲ್ಲಿ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ತೋರಿಸುವುದಕ್ಕೂ ಕೂಡ ನಾವು ಭೇದವನ್ನು ಕಾಣಬಹುದು ಇದು ಅವಗಂತವ್ಯಂ. ಸೊ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ದ ಟೂ, ಅದು ಸ್ಪಷ್ಟವಾಗಿ ಕಾಣಿಸಿಕೊಡುತ್ತೆ. ಯಾಕೆಂದ್ರೆ ಉದಾಹರಣೆಗೆ ರುದ್ರದೇವರು ಪರಮಾತ್ಮನ ಜೊತೆಯಲ್ಲಿ ವಿರೋಧ ಮಾಡಿದ್ದಾರೆ ಅಂತ ಹೇಳಿದರೆ, ಆ ರುದ್ರದೇವರು ಪರಮಾತ್ಮನ ಜೊತೆಯಲ್ಲಿ ವಿರೋಧ ಮಾಡಿದಾಗ ಅದು ಆ ರುದ್ರದೇವರ ಒಂದು ಉತ್ಕೃಷ್ಟದಂತೆ ಕಾಣಿಸಿಕೊಡುತ್ತೆ. ಅವರು ಒಂದು ಪ್ರಾರಬ್ಧ ಕರ್ಮದ ಮೂಲಕವಾಗಿ ಅವಿರೋಧವಾಗಿ ವಿರೋಧ ಮಾಡ್ತಾ ಇದ್ದಾರೆ, ಆದರೆ ಅದು ಸ್ವಲ್ಪವೇ ಕಾಲ, ಅತ್ಯಲ್ಪ ಕಾಲ ಇರುತ್ತೆ. ಸೊ ಫಾರ್ ಎ ಶಾರ್ಟ್ ಡ್ಯೂರೇಷನ್, ರೈಟ್ ಆಫ್ಟರ್ ದಟ್ ದೇ ವಿಲ್ ರಿಯಲೈಸ್ ಇಟ್ ಅಂಡ್ ದೇ ವಿಲ್ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಸ್ಟೇಟಸ್. ಸೊ ಈ ವಿಧವಾಗಿ ಅವರು ತಮ್ಮ ವಿಲಕ್ಷಣತ್ವವನ್ನು ಅಂದ್ರೆ ಯುನೀಕ್ನೆಸ್ ತೋರಿಸಿಕೊಡ್ತಾರೆ ಅಂಥೇಳಿ ನಾವು ಆ ವಿಷಯವನ್ನು ಜ್ಞಪ್ತಿಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಜ್ಞಾನಿಗೆ ಆದವನಿಗೆ, ಅಪರೋಕ್ಷ ಜ್ಞಾನಿ ಆದವನ ಲಕ್ಷಣಗಳೇನಪ್ಪ ಅಂತ ಹೇಳಿದರೆ, ತಾನು ಲೌಕಿಕ ವಿಷಯಗಳಲ್ಲಿ ಕಾಮನೆಗಳನ್ನು ಬಿಟ್ಟು ಇರುವ ಒಂದು ಲಕ್ಷಣವನ್ನು ತೋರಿಸಿಕೊಡ್ತಾನೆ ಅನ್ನುವುದು ಇದು. ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳ ವರ್ಗಕ್ಕೆ ಸೇರಿದವರು ಅವರು ಜ್ಞಾನ ತಿರೋಧಾನವಾದಾಗ ದೈತ್ಯರಿಗೆ ವರಗಳನ್ನು ಕೊಡುವುದು, ಅದು ಯಾಕಂದ್ರೆ ತಾವು ಅಹಂಕಾರದಿಂದ ವರಗಳನ್ನು ಕೊಡುವುದು. ಮಾಮೂಲಾಗಿ ವರಗಳನ್ನು ಕೊಡುವುದು ಬೇರೆ, ಅದು ಜ್ಞಾನ ತಿರೋಧಾನ ಅಂತಲ್ಲ, ಅದು ಹರಿಯ ಇಚ್ಛೆಯಿಂದ ಕೊಡುವಂತಹದ್ದು. ಒಂದೊಂದು ಸರಿ ಜ್ಞಾನ ತಿರೋಧಾನವಾದ ಮೂಲಕವಾಗಿ ಕೊಡುವುದು ಬೇರೆ ವಿಷಯವಾಗಿದೆ, ಇಲ್ಲ ಹರಿಯೊಂದಿಗೆ ಯುದ್ಧ ಮಾಡುವುದು ವಿರೋಧ ಮಾಡುವುದು ಇವೆಲ್ಲ ಕೂಡ ನಾವು ನೋಡ್ತೀವಿ. ಅದು ಒಂದು ವಿಲಕ್ಷಣತ್ವದಿಂದ ಕೂಡಿದಂತಹ ವಿಷಯ, ಅವರು ಬಹಳ ಸ್ವಲ್ಪ ಕಾಲವೇ ಇರುತ್ತೆ ಅದು ಅನ್ನೋದು ತಿಳ್ಕೋಬೇಕು. ಅದಾದ ಮೇಲೆ ಭಾಷೆಯಲ್ಲಿ ಇನ್ನು ಆಚಾರ್ಯ ಹೇಳ್ತಾ ಇದ್ದಾರೆ, ನಚ ಅತ್ರ ಸಮಾಧಿಂ ಕುರುವತಃ ಲಕ್ಷಣಂ ಉಚ್ಯತೆ ಯಹ ಸರ್ವತ್ರ ಅನಭಿಸ್ನೇಹ ಇತಿ ಸ್ನೇಹ ನಿಷೇಧಾತ್. ನಹಿ ಸಮಾಧಿಂ ಕುರುವತಃ ತಸ್ಯ ಶುಭಾಶುಭ ಪ್ರಾಪ್ತಿ ಅಸ್ತಿ ಅಸಂಪ್ರಜ್ಞಾತ್ ಸಮಾಧೇ. ಇಲ್ಲಿ ನೋಡ್ರಿ, ಈ ಶ್ಲೋಕದಲ್ಲಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಂತಹ ಜ್ಞಾನಿಯ ಲಕ್ಷಣವನ್ನು ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ನಚ ಅತ್ರ ಸಮಾಧಿಂ ಕುರುವತಃ ಲಕ್ಷಣ ಮುಚ್ಚತೆ. ನಿಮ್ಗೆ ಒಂದು ಲೌಕಿಕ ವಿಷಯದಲ್ಲಿ ಎಕ್ಸಾಂಪಲ್ ಕೊಡಬೇಕಂದ್ರೆ, ಯಾರಾದರೂ ಇರ್ತಾನೆ ಒಬ್ಬ ಮನುಷ್ಯ, ಈಸ್ ಎ ಬಹಳ ಕ್ವೈಟ್ ಪರ್ಸನ್ ರೀ, ಹೀ ಡಸ್ ನಾಟ್, ಹೀ ಇಸ್ ವೆರಿ ವೆರಿ ಕ್ವೈಟ್ ಟೈಪ್ ಆಫ್ ಪರ್ಸನ್. ಅವನ ಕ್ವೈಟ್ನೆಸ್ ಹೇಗೆ, ಎಷ್ಟು ಕ್ವೈಟ್ ಅಂತ ಹೇಳಿದ್ರೆ, ಮಲ್ಕೊಂಡಾಗ ಅವನು ವೆನ್ ಹೀ ಸ್ಲೀಪಿಂಗ್ ಹೀ ಸೋ ಕ್ವೈಟ್, ಬಹಳ ಕ್ವೈಟ್ ಆಗಿರ್ತಾನೆ ಅಂತ ಹೇಳಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನಿಜವಾಗಿ ಒಬ್ಬನು ಕ್ವೈಟ್ ಆಗಿದ್ದಾನೆ ಅಂತ ಹೇಳಬೇಕಂದ್ರೆ ಹೀ ಇಸ್ ಎ ವೆರಿ ಕ್ವೈಟ್ ಪರ್ಸನ್ ಅಂತ ಹೇಳುವುದು ಯಾಕೆ ಹೇಳ್ತೀವಿ, ಈವನ್ ವೆನ್ ಈಸ್ ಅವೇಕ್ ವೇಕ್ಫುಲ್ ಸ್ಟೇಟ್ ನಲ್ಲಿ ಕೂಡ ಅವನು ಬಹಳ ಕ್ವೈಟ್ ಆಗಿದ್ದರೆ ಈಸ್ ಎ ವೆರಿ ಕ್ವೈಟ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಯಾರಾದರೆ ಈ ವಿಧವಾಗಿ ಸಮಾಧಿ ಸ್ಥಿತಿಯಲ್ಲಿದ್ದಾರೋ ಅವರಿಗೆ ಲೌಕಿಕ ವಿಷಯಗಳಲ್ಲಿ ಸ್ನೇಹ ಇರೋದಿಲ್ಲ ಅಂತ ಹೇಳಿದರೆ ಅರ್ಥ ಇಲ್ಲದೆ ಮಾತು. ಸೊ ಸಂಪಜ್ಞಾತ ಸಮಾಧಿಯಲ್ಲಿ ಇದ್ದವನಿಗೆ ಅವನಿಗೆ ಲೌಕಿಕ ವಿಷಯಗಳಲ್ಲಿ ಸ್ನೇಹ ಇರೋದಿಲ್ಲ ಅಂತ ನಿಷೇಧ ಮಾಡುವುದರಲ್ಲಿ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನಿಜವಾಗಿ ನೋಡಿದರೆ ಯಾಗ ಹೇಗಿರಬೇಕು, ಸಮಾಧಿಯಲ್ಲಿ ಇರುವಂತಹ ಲಕ್ಷಣ ಇರುವಂತಹ ಜ್ಞಾನಿ ಯಾರಿದ್ದಾನೋ ಅವನು ಈವನ್ ವೆನ್ ಹೀಸ್ ನಾಟ್ ಇನ್ ಸಮಾಧಿ, ಲೌಕಿಕ ವಿಷಯಗಳಲ್ಲಿ ಅವನಿಗೆ ಸ್ನೇಹ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅಂತ ಹೇಳಿದ್ರೆ ಅರ್ಥವಂತವಾಗಿರುತ್ತೆ. ಹೊರತು ಅವನು ಸಮಾಧಿಯಲ್ಲಿರುವಾಗ ಲೌಕಿಕ ವಿಷಯಗಳಲ್ಲಿ ಸ್ನೇಹ ಇರೋದಿಲ್ಲ, ಅಟ್ಯಾಚ್ಮೆಂಟ್ ಇರೋದಿಲ್ಲ ಅಂತ ಹೇಳಿದರೆ ಇಟ್ ಡಸ್ ನಾಟ್ ಮೇಕ್ ಟು ಮಚ್ ಸೆನ್ಸ್. ಅದಕ್ಕೆ ಹೇಳ್ತಾ ಇದ್ದಾರೆ, ನಚ ಅತ್ರ ಸಮಾಧಿ ಕುರುವಂತಹ ಲಕ್ಷಣ ಮುಚ್ಚಿದೆ, ಇಲ್ಲಿ ಸಮಾಧಿಯಲ್ಲಿ ಇರುವವನ ಲಕ್ಷಣಗಳನ್ನು ಹೇಳ್ತಾ ಇಲ್ಲ. ಆದರೆ ಯಹ ಸರ್ವತ್ರ ಅನಭಿಸ್ನೇಹ ಇದು ಸ್ನೇಹ ನಿಷೇಧಾತ್, ಯಾರಾದರೆ ಎಲ್ಲ ಸಮಯಗಳಲ್ಲಿಯೂ ಕೂಡ ಎಲ್ಲ ಸ್ಥಾನಗಳಲ್ಲಿಯೂ ಕೂಡ ಸ್ನೇಹ ನಿಷೇಧಾತ್, ಸ್ನೇಹ ಇಲ್ಲದೆ ಅಂದ್ರೆ ಸ್ನೇಹ ಅಂದ್ರೆ ಏನು, ಅಟ್ಯಾಚ್ಮೆಂಟ್ ಟು ಲೌಕಿಕ ವಿಷಯಗಳು, ಲೌಕಿಕ ವಿಷಯಗಳಲ್ಲಿ ಸ್ನೇಹ ಇಲ್ಲದೆ ಇರುವುದರೆ ಅಂತಹ ಅವನು ಜ್ಞಾನಿ ಅಂತ ಕರೆಯಲ್ಪಡುತ್ತಾನೆ, ಸಿತಪ್ರಜ್ಞ ಅಂತ ಕರೆಯಲ್ಪಡುತ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ನಹಿ ಸಮಾಧಿಂ ಕುರುವತಃ ತಸ್ಯ ಶುಭಾಶುಭ ಪ್ರಾಪ್ತಿ ಅಸ್ತಿ, ಸಮಾಧಿಯಲ್ಲಿ ಇರುವವನಿಗೆ ಅವನಿಗೆ ಇದು ನನಗೆ ಒಳ್ಳೇದಾಗತ್ತೆ ಇದು ಒಳ್ಳೇದಲ್ಲ ಅನ್ನೋ ಒಂದು ಒಂದು ದೃಷ್ಟಿಯೇ ಇರೋದಿಲ್ಲ. ಸೊ ಹೀ ಈಸ್ ನೆವರ್ ಬಾದರ್ಡ್ ಅಬೌಟ್ ದಿಸ್ ಈಸ್ ಗುಡ್ ಫಾರ್ ಮೀ ದಿಸ್ ನಾಟ್ ಗುಡ್ ಫಾರ್ ಮೀ ಅಂತೇಳಿ ಸಮಾಧಿಯಲ್ಲಿ ಇರುವವನಿಗೆ ಯಾಕೆ ಬಂತು ಅವನಿಗೆ ಈ ಅಸಂಪ್ರಜ್ಞಾತ ಸಮಾಧಿ, ಅವನ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಾನೆ. ಸೊ ಹೀ ಇಸ್ ನಾಟ್ ಇವನ್ ಕನೆಕ್ಟೆಡ್ ಟು ದ ಎಕ್ಸ್ಟರ್ನಲ್ ವರ್ಲ್ಡ್, ಈಸ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಅಂತಹ ಅವನಿಗೆ ಯಾಕೆ ಹೀ ಇಸ್ ನಾಟ್ ವರಿಡ್ ಅಬೌಟ್ ದಿಸ್ ಇಸ್ ಗುಡ್ ಫಾರ್ ಮೀ ದಿಸ್ ನಾಟ್ ಗುಡ್ ಫಾರ್ ಮೀ ಅಂತ ಯಾಕೆ ಮಾಡ್ತಾನೆ, ಅವನು ಮಾಡೋದಿಲ್ಲ. ಸಂಪ್ರಜ್ಞಾತೇತು ಅವಿರೋಧ, ಅವನು ಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂಡ ಆ ತರಹ ಇರ್ತಾನೆ ಅಂತ ಹೇಳಿದ್ರೆ ಆವಾಗ ನಮಗೆ ಯಾವ ವಿರೋಧವೂ ಬರೋದಿಲ್ಲ. ಸೊ ತಥಾಪಿ ನ ತತ್ರ ಏವೈತಿ ನಿಯಮ, ಅಷ್ಟೇ ಅಲ್ಲದೆ ಇಫ್ ಯು ಟೇಕ್ ಎ ಪರ್ಸನ್ ಹೂ ಈಸ್ ನಾಟ್ ಜನರಲ್ ಆಗಿ ಸಾಮಾನ್ಯವಾಗಿ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೆ ಇರ್ತಾನೆ ಅಂತ ಹೇಳಿದರೆ ಅವನು ಸಂಪ್ರಜ್ಞಾತ ಸಮಾಧಿಯಲ್ಲಿ ಅಂದ್ರೆ ವೆನ್ ಹೀಸ್ ಯು ನೋ ಲೈಕ್ ನೋ ಕೈಂಡ್ ಆಫ್ ಮೂವಿಂಗ್ ಅರೌಂಡ್, ಸಂಪ್ರಜ್ಞಾತ ಸಮಾಧಿ, ಸಮಾಧಿ ವಿತ್ ಅಟ್ಯಾಚ್ಮೆಂಟ್ ಅಂದ್ರೆ ಬೀಯಿಂಗ್ ಅವೇರ್ ಆಫ್ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್. ಸಂಪ್ರಜ್ಞಾತ ಸಂಪ್ರಜ್ಞಾತ ಸಮಾಧಿ ಅಂದ್ರೆ ಡಿಫರೆನ್ಸ್ ನಿಮ್ಗೆ ಗೊತ್ತಾಯ್ತು, ಐ ಆಮ್ ಅಸ್ಯೂಮಿಂಗ್ ದಟ್ ಯು ನೋ ಇಟ್, ಇಲ್ಲಾಂದ್ರೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದರೆ ಸಮಾಧಿಯಲ್ಲಿರುವುದು, ಪರಮಾತ್ಮನೇ ಧ್ಯಾನ ಮಾಡ್ತಾ ಇರುವುದು, ಆವಾಗ ಆ ಸಮಯದಲ್ಲಿ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಕೂಡ ಅವೇರ್ನೆಸ್, ದಟ್ ಮೀನ್ಸ್ ನಾವು ನಾರ್ಮಲ್ ಆಗಿ ನಾವೆಲ್ಲ ನಾವು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗುವ ತಾಕತ್ತು ನಮಗಿರೋದಿಲ್ಲ. ನಾವು ಮಾಡುವಂತಹ ಸಮಾಧಿಯಲ್ಲಿದ್ದರೆ ಅದು ಸಂಪ್ರಜ್ಞಾತ ಸಮಾಧಿ, ಅಂದ್ರೆ ಹೊರಗಿನ ವಸ್ತುಗಳ ಜೊತೆಯಲ್ಲಿ ಸಂಪರ್ಕ ಇನ್ನೂ ಇದ್ದೇ ಇರುತ್ತೆ, ದಟ್ ಮೀನ್ಸ್ ಯು ಆರ್ ಅವೇರ್ ಆಫ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್, ಅದಕ್ಕೆ ಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದರೆ ನಮಗೆ ಶಮೀಕ ಮಹರ್ಷಿಯ ವೃತ್ತಾಂತ ಹೇಳಿದಂತೆ, ದೇ ಆರ್ ಸೋ ಡಿಸ್ಕನೆಕ್ಟೆಡ್ ಫ್ರಮ್ ದ ವರ್ಲ್ಡ್, ಆ ಪರೀಕ್ಷಿತ್ ಮಹಾರಾಜು ಸತ್ತ ಹಾವನ್ನು ಕೊರಳಲ್ಲಿ ಹಾಕಿದ್ರು ಕೂಡ ಗೊತ್ತಾಗಿಲ್ಲ, ಅದು ಅಸಂಪ್ರಜ್ಞಾತ ಸಮಾಧಿ. ದಟ್ ಮೀನ್ಸ್ ದ ಪರ್ಸನ್ ಇಸ್ ಟೋಟಲಿ ಡಿಸ್ಕನೆಕ್ಟೆಡ್ ಫ್ರಮ್ ಔಟ್ ಸೈಡ್ ವರ್ಲ್ಡ್, ಆ ವಿಧವಾಗಿದ್ದನ್ನು ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ನಿಜವಾದ ಜ್ಞಾನಿ ಅವನು ಸಂಪ್ರಜ್ಞಾತ ಸಮಾಧಿ ಇದ್ದರೂ ಅಸಂಪ್ರಜ್ಞಾತ ಸಮಾಧಿ ಯಾವುದರಲ್ಲಿದ್ದು ಕೂಡ ಹೀ ಇಸ್ ನಾಟ್ ಎಕ್ಸೆಸಿವ್ಲಿ ಅಟ್ಯಾಚ್ ಟು ದ ವರ್ಲ್ಡ್. ಅದಕ್ಕೆ ಹೇಳ್ತಾ ಇದ್ದಾರೆ ತಥಾಪಿ ನ ತತ್ರ ಏವ ಇತಿ ನಿಯಮ, ಅಂದ್ರೆ ಇದು ಸಂಪ್ರಜ್ಞಾತ ಸಮಾಧಿಯ ಮಾತಲ್ಲ, ಅಸಂಪ್ರಜ್ಞಾತ ಸಮಾಧಿಯ ಮಾತಲ್ಲ, ಇಲ್ಲಿ ಹೇಳ್ತಾ ಇರುವುದು ಸಾಮಾನ್ಯ ಲಕ್ಷಣ, ಅಂದ್ರೆ ಎಲ್ಲ ಸಮಯಗಳಲ್ಲಿಯೂ ಕೂಡ ಜ್ಞಾನಿಯಾದವನಿಗೆ ಕಾಮಾದಿಗಳು ಅಂದ್ರೆ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಮೇಲೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಅಟ್ ಆಲ್ ಸರ್ಕಮ್ಸ್ಟೆನ್ಸಸ್, ಇನ್ ಆಲ್ ಕಂಡೀಷನ್ಸ್, ಅದನ್ನೇ ಹೇಳ್ತಾ ಇದ್ದಾರೆ. ಕಾಮಾದಯ ನ ಜಾಯಂತೇಹಿ ಅಪಿ ವಿಕ್ಷಿಪ್ತ ಚೇತಸಾಂ ಜ್ಞಾನಿನಾಂ ಜ್ಞಾನ ನಿರ್ಧೂತಮಲಾನಾಂ ದೇವ ಸಂಶ್ರಯಾತ್ ಇತಿ ಸ್ಮೃತೇಹೇ, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಕಾಮಾದಯ ನ ಜಾಯಂತೆ, ಇದಕ್ಕೆ ಸ್ಮೃತಿಯ ಪ್ರಮಾಣವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಕಾಮಾದಿಗಳು ಇಚ್ಛಾದಿಗಳು ನ ಜಾಯಂತೆ, ಹುಟ್ಟುವುದಿಲ್ಲ ಯಾರಿಗೆ, ಜ್ಞಾನಿಗಳಾದವರಿಗೆ. ಹೀ ಅಪಿ ವಿಕ್ಷಿಪ್ತ ಚೇತಸಾಂ, ಅವರು ವಿಕ್ಷಿಪ್ತ ಚೇತಸರು, ಅಂದ್ರೆ ಏನು ಚೇತಸ್ ಅಂದ್ರೆ ಮನಸ್ಸು, ವಿಕ್ಷಿಪ್ತ ಅಂದ್ರೆ ವಿಕ್ಷೇಪ ಅಂದ್ರೆ ಚಂಚಲವಾದ, ಅಂದ್ರೆ ಜ್ಞಾನಿಯಾದವನು ಸಂಚಲವಾದ ಮನಸ್ಸು ಇದ್ದರೂ ಕೂಡ ಈವನ್ ಸಪೋಸ್ ಮೈಂಡ್ ಗೆಟ್ಸ್ ಅ ಲಿಟ್ ಬಿಟ್ ಶೇಕನ್ ದಿಸ್ ವೇ ದಟ್ ವೇ, ಆ ದಶೆಯಲ್ಲಿ ಕೂಡ ಜ್ಞಾನಿಗಳಾದವರಿಗೆ ಜ್ಞಾನಿನಾಂ ಜ್ಞಾನ ನಿರ್ಧೂತ ಮಲಾನಾಂ, ನಿರ್ಧೂತ ಅಂದ್ರೆ ವಾಶ್ಡ್ ಅವೇ, ಮಲ ಅಂದ್ರೆ ಇಂಪ್ಯೂರಿಟೀಸ್, ಮಲ ಇಂಪ್ಯೂರಿಟೀಸ್ ಅಂದ್ರೆ ಏನು, ಸಿನ್ಸ್ ಅಂದ್ರೆ ಪಾಪಗಳೆನ್ನುವ ಮಲಗಳನ್ನು ಮಲಿನಗಳನ್ನು ತೊಳೆದು ಬಿಟ್ಟಿದ್ದಾರೆ ಜ್ಞಾನದಿಂದ. ವಿತ್ ಜ್ಞಾನ ದೇ ಹ್ಯಾವ್ ವಾಶ್ಡ್ ಅವೇ ಆಲ್ ದೇರ್ ಇಂಪ್ಯೂರಿಟೀಸ್ ಆಫ್ ಸಿನ್ಸ್. ಅಂತಹ ಜ್ಞಾನಿಗಳು ಯಾರಿದ್ದಾರೋ, ಜ್ಞಾನಿನಾಂ ಜ್ಞಾನ ನಿರ್ಧೂತ ಮಲಾನಾಂ ದೇವ ಸಂಶ್ರಯಾತ್, ಪರಮಾತ್ಮನ ಸಂಶಯ ಆಶ್ರಯದ ಮೂಲಕವಾಗಿ ಅವರಿಗೆ ಏನಾಗುತ್ತೆ, ದೇ ಆರ್ ಹ್ಯಾವಿಂಗ್ ಡಿಟ್ಯಾಚ್ಮೆಂಟ್. ಕಾಮಾದಯ ನ ಜಾಯಂತೆ, ಕಾಮನೆಗಳಲ್ಲಿ ಮನಸ್ಸು ಹುಟ್ಟುವುದಿಲ್ಲ, ಪರಮಾತ್ಮನ ಅನುಗ್ರಹವಾಯಿತು, ಅದು ಹೇಗಾಗಿ ಸಾಧ್ಯವಾಗುತ್ತೆ ಅಂದ್ರೆ ಸಾಧ್ಯವಾಗುತ್ತೆ. ಹೌ ಇಸ್ ಇಟ್ ಪಾಸಿಬಲ್, ಹೌ ಕ್ಯಾನ್ ಈವನ್ ಎ ಜ್ಞಾನಿ ನಾಟ್ ಹ್ಯಾವ್ ಎನಿ ಅಟ್ಯಾಚ್ಮೆಂಟ್ ಅಂತೇಳಿ, ಇಟ್ ಇಸ್ ಪಾಸಿಬಲ್. ದೇವ ಸಂಶ್ರಯಾತ್, ಪರಮಾತ್ಮನ ಆಶ್ರಯದ ಮೂಲಕವಾಗಿ ಅವರಿಗೆ ಕಾಮಾದಯ ನ ಜಾಯಂತೆ, ಕಾಮನೆಗಳು ಹುಟ್ಟುವುದಿಲ್ಲ. ವಿಕ್ಷಿಪ್ತ ಚೇತಸಾಮಪಿ, ಅವರಿಗೆ ಮನಸ್ಸು ಸ್ವಲ್ಪ ಚಂಚಲವಾದರೂ ಕೂಡ ಕಾಮನೆಗಳಲ್ಲಿ ಮನಸ್ಸು ಹೋಗುವುದಿಲ್ಲ, ಅಂದ್ರೆ ಸ್ಥಿರವಾಗಿ ಮನಸ್ಸು ಕಾಮನೆಗಳಲ್ಲಿ ಇರುವುದಿಲ್ಲ. ಅದು ಸರ್ವಕಾಮತ್ಯಾಗ. ಸರ್ವಕಾಮತ್ಯಾಗ ಅಂದರೆ ಅರ್ಥ ಏನಂದರೆ ನಿಷಿದ್ಧವಾದ ಕಾಮನೆಗಳಲ್ಲಿ ಮನಸ್ಸಿಲ್ಲದೆ ಇರುವುದೇ ಅದಕ್ಕೆ. ಸೊ ಅಂದ್ರೆ ಅವರಿಗೆ ನಿಷಿದ್ಧವಾದ ಕಾಮನೆಗಳಲ್ಲಿ ಮನಸ್ಸಿರುವುದಿಲ್ಲ, ಆ ಸರ್ವಕಾಮತ್ಯಾಗಕ್ಕೆ ಅದು, ದಟ್ ಈಸ್ ದ ಮೀನಿಂಗ್. ಸೊ ಇಲ್ಲಿ ಸರ್ವಕಾಮತ್ಯಾಗ ಅಂತ ಅರ್ಥ ಏನಂತ ಹೇಳಿದರೆ ನಿಷಿದ್ಧವಾದ ಕಾಮನೆಗಳಲ್ಲಿ ಮನಸ್ಸಿರುವುದಿಲ್ಲ ಅನ್ನುವುದೇ ಇಲ್ಲಿ ಅರ್ಥ. ಈ ಸ್ಮೃತಿ ಪ್ರಮಾಣ ಮೂಲಕವಾಗಿ ಇಲ್ಲಿ ಆಚಾರ್ಯ ನಮಗೆ ಸ್ಪಷ್ಟ ಮಾಡಿದ್ದೇನಂತ ಹೇಳಿದರೆ, ಇಲ್ಲಿ ಹೇಳ್ತಾ ಇರುವುದು ಜ್ಞಾನಿಗಳ ಸಾಮಾನ್ಯ ಲಕ್ಷಣವನ್ನು, ಆಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇರುವ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ನಾಟ್ ಓನ್ಲಿ ಡ್ಯೂರಿಂಗ್ ದಿ ಅಸಂಪಜ್ಞಾ ಸಮಾಧಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮನೋಗತಾಹಿ ಕಾಮಾಹ ಅಥ ತತ್ರಯೇವ ತದ್ವಿರುದ್ಧ ಜ್ಞಾನ ಉತ್ಪತ್ತೌ ಯುಕ್ತಂ ಹಾನಂ ತೇಷಾಂ ಇತಿ ದರ್ಶಯತಿ ಮನೋಗತಾನಿತಿ ವಿರೋಧಶ್ಚ ಉಚ್ಯತೆ ರಸಃ ಅಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಇತಿ ಅಂತೇಳಂದ್ರೆ ಏನು, ಮನೋಗತಾಹಿ ಕಾಮಾಹ. ನಮಗೆ ಈ ಶ್ಲೋಕ ನೋಡಿದಾಗ ಮನೋಗತಃ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತೇಳಿ, ಮನೋಗತಾಹಿ ಕಾಮಾಹ, ನಮಗೆ ಕಾಮನೆಗಳಲ್ಲಿ ಬರುವುದೆಲ್ಲಿ ಮನಸ್ಸಿನಲ್ಲೇ ಬರುತ್ತೆ. ಮೊದಲು ಕಾಮನೆ ಹುಟ್ಟುವುದು ಮನಸ್ಸಿನಲ್ಲಿ. ಮನೋಗತಾಹಿ ಕಾಮಾಹ ಅಂದ್ರೆ ವಿಷಯಾಸಕ್ತಿ ಮೊದಲು ಮನಸ್ಸಿನಲ್ಲಿ ಬರುತ್ತೆ. ಅದರಿಂದ ಆ ಮನಸ್ಸಿನಲ್ಲೇ ಅದಕ್ಕೆ ವಿರುದ್ಧವಾದ ಜ್ಞಾನೋದಯವಾದಾಗ ನಮಗೇನ, ಅಥ ತತ್ತೇವ ತದ್ ವಿರುದ್ಧ ಜ್ಞಾನ ಉತ್ಪತ್ತೌ ಯುಕ್ತಂ ಹಾನಂ ತೇಷಾಮ್ ಇತಿ ದರ್ಶಯತಿ. ಅಂದ್ರೆ ನೋಡ್ರಿ, ನೀರಿದ್ದ ಕಡೆ ಬೆಂಕಿ ಇರೋದಿಲ್ಲ, ಬೆಂಕಿ ಇದ್ದ ಕಡೆ ನೀರಿರೋದಿಲ್ಲ ಅಂತ ಅಂದ್ರೆ ಬೆಂಕಿಗೆ ನೀರಿಗೆ ವಿರೋಧ ಇರುತ್ತೆ. ಅದೇ ವಿಧವಾಗಿ ನಮ್ಮ ಮನಸ್ಸಿನಲ್ಲಿ ಕಾಮನೆಗಳು ಹುಟ್ಟತ್ತೆ. ಅದೇ ಮನಸ್ಸಿನಲ್ಲಿ ನಾವು ಜ್ಞಾನವನ್ನು ಹುಟ್ಟಿಸಿದರೆ ಆ ಜ್ಞಾನ ಹೋಗಿ ಆ ಕಾಮದ ಆ ಎಕ್ಸೆಸಿವ್ ಕಾಮವನ್ನು ಸ್ಟಾಪ್ ಮಾಡಿಬಿಡತ್ತೆ. ಸೊ ಇದು ಬಹಳ ನ್ಯಾಚುರಲ್ ಪ್ರಾಸೆಸ್. ಅಂದ್ರೆ ಯಾವಾಗಾದ್ರೆ ಜ್ಞಾನ ಬರುತ್ತೋ ಆವಾಗ ಕಾಮನೆಗಳ ಒಂದು ಕಂಟ್ರೋಲ್ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅಥ ತತ್ರಯೇವ ತದ್ ವಿರುದ್ಧ ಜ್ಞಾನ ಉತ್ಪತ್ತವು. ಅಂದ್ರೆ ಆ ಕಾಮನೆಗೆ ವಿರುದ್ಧವಾದ ಜ್ಞಾನ ಉತ್ಪತ್ತಿ ಆದಾಗ ಯುಕ್ತಂ ಹಾನಂ ತೇಷಾಂ, ತೇಷಾಂ ಅಂದ್ರೆ ಕಾಮ, ಆ ಕಾಮನೆಗಳ ಹಾನಂ ಹಾನಿಯು ಯುಕ್ತವಾಗತ್ತೆ, ನಮಗೆ ಆಗತ್ತೆ. ಇತಿ ದರ್ಶಯತಿ ಮನೋಗತಾನಿತಿ ವಿರೋಧಶ್ಚ ಉಚ್ಯತೆ ರಸೋಪಿ ಅಸ್ಯ ಪರಂ ದೃಷ್ಟ. ಇಲ್ಲಿ ರಸೋಪಿ ಪರಂ ದೃಷ್ಟ ನಿವರ್ತತೆ ಅನ್ನೋದು ನಾನು ಮುಂಚೆ ಹೇಳಿದಂತೆ 59ನೇ ಶ್ಲೋಕವನ್ನು ರೆಫರ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ನಮಗೆ ನಾವು ಈಗ ಮಾಡ್ತಾ ಇರುವುದು 55ನೇ ಶ್ಲೋಕ. ಇಲ್ಲಿ 59ನೇ ಶ್ಲೋಕವನ್ನು ರೆಫರ್ ಮಾಡ್ತಾ ಇದ್ದಾರೆ ಆಚಾರ್ಯರು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅನ್ನುವ 59ನೇ ಶ್ಲೋಕ. ಅಂದ್ರೆ ದೇಹಿ, ಈ ದೇಹಧಾರಣೆ ಮಾಡಿದಂತಹ ಜೀವ ಯಾರಿತಾನವನು ನಿರಾಹಾರಿ ಆದಾಗ ಇಂದ್ರಿಯಗಳ ವಿಷಯ ಭೋಗದ ಸಾಮರ್ಥ್ಯ ಕಮ್ಮಿ ಆಗುತ್ತೆ. ಆದ್ರೆ ಇನ್ನು ಭೋಗಾಭಿಲಾಷ ಹಾಗೆ ಇರುತ್ತೆ. ಜಸ್ಟ್ ಬಿಕಾಸ್ ಸಂಬಡಿ ಗಿವ್ಸ್ ಅಪ್ ಡಿಸೈರ್ ಫಾರ್ ಫುಡ್ ಡಸಂಟ್ ಮೀನ್ ಹಿ ಆಲ್ರೆಡಿ ಕಾಂಕರ್ಡ್ ಆಲ್ ಹಿಸ್ ಸೆನ್ಸ್ ಆರ್ಗನ್ಸ್ ಅಂತ ಅಲ್ಲ. ಆ ವಿಧವಾಗಿ ಮಾಡಿದ ಮೇಲೆ ಇನ್ನು ಭೋಗಾಭಿಲಾಷ ಹಾಗೆ ಉಳ್ಕೊಂಡಿರುತ್ತೆ. ಪರಮಾತ್ಮನ ದರ್ಶನ ಸಿಕ್ಕಿದರೆ ಆ ದರ್ಶನ ಆದ ಮೇಲೆ ಭೋಗದ ಅಭಿಲಾಷ ಬಿಡುತ್ತೆ. ಅಂದ್ರೆ ಪರಮಾತ್ಮನ ದರ್ಶನದ ಮೂಲಕವಾಗಿ ಭೋಗಾಭಿಲಾಷ ಬಿಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ರಸೋಪ್ಯಶ ಪರಂ ದೃಷ್ಟ ನಿವರ್ತತೆ ಅನ್ನುವುದು ಅಲ್ಲಿ ನಮಗೆ ಹೇಳಿದಂತಹ ಮಾತು. ನಚ ಏತತ್ ಅದೃಷ್ಟಿಯ ಅಪಲಪನೀಯಂ ಅಂತೇಳಿ. ಅಂದ್ರೆ ಇದು ಹೇಗ್ರೆ ಹೇಳ್ತೀರಾ, ನಾವು ಪ್ರಪಂಚದಲ್ಲಿ ವಿ ಹ್ಯಾವ್ ನೆವರ್ ಸೀನ್ ಎನಿಬಡಿ, ಆ ಕಾಮನೆಗಳಿಲ್ಲದೆ ಇರುವವರನ್ನು ನಾವು ನೋಡಲೇ ಇಲ್ಲ. ಸೊ ದಿಸ್ ಇಸ್ ನಾಟ್ ಅಟ್ ಆಲ್ ಫೀಸಿಬಲ್, ಇಟ್ ಇಸ್ ಅನ್ ಇಂಪಾಸಿಬಿಲಿಟಿ ಅಂತ ಹೇಳಿ ಭಾವನೆ ಮನಸ್ಸಿಗೆ ಬರುವ ಅವಕಾಶ ಇದೆ. ಅಂದ್ರೆ ಜನಗಳು ಈ ವಿಧವಾಗಿ ಯೋಚನೆ ಮಾಡುವ ಅವಕಾಶ ಇದೆ. ಇದು ಇಂತಹ ಪಾಸಿಬಿಲಿಟಿಯೇ ಇಲ್ಲ, ಯಾಕಂದ್ರೆ ಇದು ಅದೃಷ್ಟಿಯ ಅದೃಷ್ಟಿಯ ಅಪಲಪನೀಯಂ ಅಂದ್ರೆ ನಚ ಅಪಲಪನೀಯಂ ಅಂತ. ಅಂದ್ರೆ ನೀವು ಆ ವಿಧವಾಗಿ ಡೋಂಟ್ ಡಿನೈ ಇಟ್, ಜಸ್ಟ್ ಬಿಕಾಸ್ ಇಟ್ ಈಸ್ ನಾಟ್ ವಿಸಿಬಲ್, ನಿಮ್ಮ ಕಣ್ಣಿಗೆ ಅಂತಹ ಜ್ಞಾನಿ ಕಾಣಲಿಲ್ಲ ಅನ್ನುವ ಒಂದು ಕಾರಣದಿಂದ ನೀವು ಇದನ್ನು ಪೂರ್ತಿ ತಿರಸ್ಕಾರವನ್ನು ಮಾಡಬೇಡಿ. ನಚ ಏತತ್ ಅದೃಷ್ಟಿಯ ಅಪಲಪನೀಯಂ, ಅಪಲಪನೀಯಂ ಅಂದ್ರೆ ಡಿನೈಯಲ್. ಡೋಂಟ್ ಮೇಕ್ ಎ ಡಿನೈಯಲ್ ಜಸ್ಟ್ ಬಿಕಾಸ್ ಯು ಡೋಂಟ್ ಸಿ ಸಚ್ ಎ ಜ್ಞಾನಿ ಇನ್ ಯುವರ್ ಲೈಫ್. ಸೊ ಜಸ್ಟ್ ಬಿಕಾಸ್ ಆಫ್ ದಟ್ ಡೋಂಟ್ ಡಿನೈ ಇಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಇದನ್ನು ಇದಕ್ಕೆ ಕಾರಣ ಹೇಳ್ತಾ ಇರುವುದು ಪುರುಷ ವೈಶೇಷ್ಯಾತ್, ಪುರುಷನ ವಿಶೇಷ. ಅಂದ್ರೆ ನಾವು ಜೀವನದಲ್ಲಿ ನೋಡ್ತಾ ಇರ್ತೀವಿ, ನೋಡಿದಾಗ ಕೆಲವು ಸಂದರ್ಭಗಳಲ್ಲಿ ಒಂದು ಪುರುಷ ಇರ್ತಾನೆ, ಅವನು ಬಹಳ ಲೋ ಲೆವೆಲ್ ಆಫ್ ಪುರುಷ, ಇನ್ನೊಬ್ಬನು ಬಹಳ ಉತ್ತಮನಾದ ಪುರುಷ. ಸೊ ವಿ ಕ್ಯಾನ್ ಸಿ ದ ಕಾಂಟ್ರಾಸ್ಟ್. ಅಂದ್ರೆ ಜೀವನದಲ್ಲಿ ಅನೇಕ ವಿಧವಾದ ವ್ಯಕ್ತಿಗಳನ್ನು ಕಾಣ್ತಾ ಇರ್ತೀವಿ, ಒಬ್ಬರಿಗಂತೆ ಒಬ್ಬರು ವಿಶೇಷವಾದ ಒಂದು ವೇರಿಯೇಷನ್. ಅಂದ್ರೆ ಇದು ವಾಟ್ ವಿ ಕಾಲ್ ತಾರತಮ್ಯ ಅಂತ ನಾವು ಹೇಳುವಂತಹದ್ದು ಅಷ್ಟೇ ಅದೇ ಜೀವ ಜೀವ ಭೇದ ಇವೆಲ್ಲ ಹೇಳ್ತೀವಲ್ವಾ, ಈ ವಿಧವಾಗಿ ಬಹಳ ವಿಶೇಷವಾದ ಪುರುಷನ್ನು ನಾವು ಕಾಣ್ತೀವಿ. ಸೊ ಈ ವಿಧವಾಗಿರುವಾಗ ಜ್ಞಾನಿಯಾದ ಪುರುಷಗಳು ಕೂಡ ಇದ್ದೇ ಇರ್ತಾರೆ. ಸೊ ಜಸ್ಟ್ ಬಿಕಾಸ್ ವಿ ಡೋಂಟ್ ಸಿ ದೆಮ್ ವಿ ಶುಡ್ ನಾಟ್ ಡಿನೈ ಇಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಆತ್ಮ, ಆತ್ಮನಿ, ಆತ್ಮನ ಅನ್ನೋ ಶಬ್ದಗಳನ್ನು ಮತ್ತು ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಆತ್ಮನ ಅಂದ್ರೆ ಪರಮಾತ್ಮನ, ಆತ್ಮನಿ ಏವ ಅಂದ್ರೆ ಪರಮಾತ್ಮನಿ ಏವ, ಸ್ಥಿತಃ ಸನ್ ಅಂದ್ರೆ ಮನಸ್ಸನ್ನು ನೆಲಕೊಳಿಸಿದರೆ ಆತ್ಮಾಖ್ಯೇ ತಸ್ಮಿನ್ ಸ್ಥಿತಸ್ಯ ತತ್ಪ್ರಸಾದೇವ ತುಷ್ಟಿ ಭವತಿ ವಿಷಯಾಂಸ್ತು ಪರಿತ್ಯಜ್ಯ ರಾಮೇ ಸ್ಥಿತಿಂ ಅತಸ್ತತಃ ದೇವಾತ್ ಭವತಿ ವೈತುಷ್ಟಿ ನಾನ್ಯಥಾದು ಕಥಂಚನ ಇತ್ಯುಕ್ತಂ ಹಿ ನಾರಾಯಣ ಅಷ್ಟಾಕ್ಷರ ಕಲ್ಪೆ ಅತಃ ನ ಆತ್ಮ ಜೀವ. ಅಂದ್ರೆ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ರೆ ಆತ್ಮನ, ಆತ್ಮನ್ಯೇವ ಅನ್ನುವ ಶಬ್ದಗಳಲ್ಲಿ ಆತ್ಮ ಅನ್ನುವ ಶಬ್ದ ಜೀವನಿಗೆ ಅಪ್ಲೈಯೇ ಮಾಡಬೇಡಿ, ಅದು ಜೀವನಿಗೆ ಸಂಬಂಧಪಟ್ಟದ್ದೇ ಅಲ್ಲ. ಆತ್ಮ ಅನ್ನುವ ಎರಡು ಶಬ್ದಗಳಿಗೆ ಕೂಡ ಪರಮಾತ್ಮ ಅನ್ನುವ ಅರ್ಥ. ಆತ್ಮನ ಅಂದ್ರೆ ಪರಮಾತ್ಮನ, ಆತ್ಮನಿಯೇವ ಅಂದ್ರೆ ಪರಮಾತ್ಮನಿಯೇವ, ಸ್ಥಿತಃ ಸನ್ ಮನಸ್ಸನ್ನು ನೆಲಕೊಳಿಸಿದರೆ, ಆ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟರೆ ಆತ್ಮಾಖ್ಯೇ ತಸ್ಮಿನ್ ಸ್ಥಿತಸ್ಯ ಆತ್ಮ ಅಂತ ಕರೆಯಲ್ಪಡುವ ಆ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಸಿರುವಂತಹ ಅವನಿಗೆ ತತ್ಪ್ರಸಾದಾತ್ ಏವ ಆ ಪರಮಾತ್ಮನ ಅನುಗ್ರಹದಿಂದಲೇ ತುಷ್ಟಿ ಭವತಿ ತುಷ್ಟಿ ಸಂತುಷ್ಟಿ ಸಂತೋಷ ಆನಂದ ಸಿದ್ಧವಾಗುತ್ತೆ ಸಿಗತ್ತೆ. ವಿಷಯಾಂಸ್ತು ಪರಿತ್ಯಜ್ಯ ವಿಷಯ ಸುಖಗಳನ್ನು ಲೌಕಿಕ ವಿಷಯಗಳನ್ನು ಮೆಟೀರಿಯಲ್ ಪ್ರೆಷರ್ಸ್ ಅನ್ನು ಪರಿತ್ಯಜ್ಯ ಬಿಟ್ಟು ರಾಮೇ ಪರಮಾತ್ಮನಲ್ಲಿ, ರಾಮೇ ಅಂದ್ರೆ ರಾಮನಲ್ಲಿ ಪರಮಾತ್ಮನಲ್ಲಿ, ಇಲ್ಲಿ ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮ ಅಂತೇಳಿ, ರಾಮ ಅನ್ನುವ ಶಬ್ದಕ್ಕೆ ಪರಮಾತ್ಮ ಅನ್ನುವ ಶಬ್ದ, ಶ್ರೀರಾಮದೇವರು ಶ್ರೀರಾಮಚಂದ್ರ ಪರಮಾತ್ಮ, ಅದಕ್ಕೆ ಯೌಗಿಕ ಅರ್ಥ ಏನಂದ್ರೆ ಒನ್ ಆಫ್ ದಿ ಮೀನಿಂಗ್ಸ್, ಅನೇಕ ಅರ್ಥಗಳಿದೆ. ಒಂದು ಅರ್ಥ ತಗೊಂಡ್ರೆ ರಮಂತೆ ಯೋಗಿನಃ, ಯಾರಾದ ಯಾವನಲ್ಲಿ ಯೋಗಿಗಳೆಲ್ಲ ಮನಸ್ಸನ್ನು ಇಟ್ಟು ಆನಂದವನ್ನು ಪಡೆಯುತ್ತಾರೋ ಅಂತಹ ಅವನು ಪರಮಾತ್ಮ ಅಂತೇಳಿ. ಸ್ಥಿತಿಂ ಅತಃ ತತಃ, ಇಂತಹ ಪರಮಾತ್ಮನಲ್ಲಿ ಸ್ಥಿತಿಯನ್ನು ಮನಸ್ಸನ್ನು ಇಟ್ಟರೆ ಅತಃ ಆ ಕಾರಣದಿಂದ ಏನಾಗತ್ತೆ, ದೇವಾತ್ ಭವತಿ ಆ ಪರಮಾತ್ಮನಿಂದ ನಮಗೆ ಸಿಗತ್ತೆ ಏನು, ವೈ ತುಷ್ಟಿ ಆನಂದ ಸಿಗತ್ತೆ. ನ ಅನ್ಯಥಾ ಅದು ಕದಂಚನ, ಬೇರೆ ಯಾವುದರಿಂದಲೂ ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ಆನಂದ ಸಿಗುವುದಿಲ್ಲ. ಇತಿ ಉಕ್ತಂ ಹಿ ನಾರಾಯಣ ಅಷ್ಟಾಕ್ಷರಕಲ್ಪ, ನಾರಾಯಣ ಅಷ್ಟಾಕ್ಷರಕಲ್ಪದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇದನ್ನೇ ಈ ಕಾರಣದಿಂದ ಅತಃ ನ ಆತ್ಮ ಜೀವ, ಆ ಕಾರಣದಿಂದ ಆತ್ಮ ಶಬ್ದಕ್ಕೆ ಜೀವ ಅನ್ನುವ ಅರ್ಥವನ್ನು ತೆಗಿಬೇಡಿ. ಆತ್ಮ ಅಂದ್ರೆ ಪರಮಾತ್ಮ ಅಂತಲೇ ಅರ್ಥ ಈ ಶ್ಲೋಕದಲ್ಲಿ. ಇನ್ ದಿಸ್ ವರ್ಸ್ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಟೇಕ್ ದ ಮೀನಿಂಗ್ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಈ ಶ್ಲೋಕವನ್ನು ವಿಸ್ತಾರ ಮಾಡಿ ಹೇಳಿದ್ದಾರೆ. ಇಲ್ಲಿಗೆ ಭಾಷ್ಯ ಮುಗಿಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಕೃಷ್ಣಾರ್ಪಣಮಸ್ತು. ನಾಳೆ ಬ್ರೀಫ್ ಆಗಿ, ನಾಳೆ 9 ಗಂಟೆಗೆ ಕರ್ಮಗಳ ವಿಷಯದಲ್ಲಿ ಬ್ರೀಫ್ ಆಗಿ ಹೇಳಂತ ಹೇಳಿದ್ದಾರೆ, ಒಂದು 20-30 ಮಿನಿಟ್ಸು. ಕರ್ಮ ಅಂದ್ರೆ ಏನು, ಪ್ರಾರಬ್ಧ ಸಂಚಿತ ಆಗಾಮಿ ಕರ್ಮಗಳು, ಅನಾದಿ ಕಾಲದಿಂದ ಬರುವ ಕರ್ಮಗಳ ವಿಷಯ ಏನು, ಅದು ಹೇಗೆ ಕರ್ಮಗಳು ನಮ್ಮ ಜೀವನದಲ್ಲಿ ಹೇಗಿರುತ್ತೆ ಏನು ಅನ್ನೋ ವಿಷಯವನ್ನು ತಿಳ್ಕೋಬೇಕಂತ ಕೇಳೋದನ್ನು ಕೇಳಿದ್ದಾರೆ. ಅದಕ್ಕೆ ವಿಲ್ ಹ್ಯಾವ್ ಎ ಕ್ಲಾಸ್, ದಿಸ್ ಇಸ್ ಸ್ಪೆಷಲ್ ಕ್ಲಾಸ್, ನಾಳೆ 9 ಗಂಟೆಗೆ. ಇಂಟ್ರೆಸ್ಟ್ ಇರೋರು ಕೇಳಬಹುದು. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ್ಸೇಂದಿರುವ ವಿಧ್ಯಾತ್ಮನಾವ ಅನುಸಸ್ವಭಾವ ಕರೋಮೀತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.